ಶುರುಮಾಡ್ತೀನಿ. ಜಯತಿ ಹರೇರ ಚಿಂತ್ಯ ಸರ್ವದೇವೈಕ ವಂದ್ಯ ಪರಮ ಗುರುರಭೀಷ್ಟ ವಾಪ್ತಿದ ಸಜ್ಜನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜ ನಯನೋಸೌ ಶ್ರೀಪತಿರ್ ಮಾನದೋ ನಃ ಜಯತ್ಯಜೋ ಅಖಂಡ ಗುಣೋರ್ಮಂಡಲ ಸದೋದಿತೋ ಜ್ಞಾನಮರೀಚಿ ಮಾಲಿ ಸುಭಕ್ತ ಹಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಐಶ್ವರ್ಯ ಕಾಂತಿ ಪ್ರತತ ಸದೋದಿತ ಸುಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರ ಮಹಾ ಜಯತ್ಯ ಸಂಖ್ಯೋರ್ ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮ ವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಖ ಸಾಗರ ಎದಿತಂ ತವ ಭಕ್ತಾನಂ ಅಸ್ಮಾಕಂ ನಿರಹರೇ ಹರೇ ಸದಾ ಸುಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಕೃಷ್ಣ. ಈ ಪದ್ಯದಲ್ಲಿ ಭೋಜನ ರಸ ಭಾಗ ಸಂಧಿಯಲ್ಲಿ ಇಷ್ಟು ತನಕ ನಮ್ಮ ದೇಹದಲ್ಲಿ ಹೇಗೆ ಸೃಷ್ಟಿಗೆ ಮುಂಚೆನೆ ದೇವರು ಹೇಗೆ ಹಾಗೆಲ್ಲ ಮಾಡಿದ್ದಾನೆ, ಇವಾಗ ನಮ್ಮಲ್ಲಿನೂ ಅದೇ ಲಿಂಗ ದೇಹದ ವಿಸ್ತಾರ ಅದಾಗ ಏನಿತ್ತೋ ಅದು ಎಲ್ಲವೂ ಈ ದೇಹದಲ್ಲಿ ಇಲ್ಲೇ ನಮ್ಗೆ ಇದೆ, ಇದು ಎಲ್ಲದಕ್ಕೇನು ದೇವರು ವ್ಯವಸ್ಥೆ ಮಾಡುತ್ತಾನೆ ಅಂತ ಹೇಳಿದ ಮೇಲೆ ಇನ್ನೊಂದು ಇದು ಯಾರಿಗೆ ಅಂದ್ರೆ ಇಲ್ಲಿ ಬದುಕಿ ಸ್ಥೂಲ ದೇಹದಲ್ಲಿ ಇದ್ದವರಿಗೆ ಮಾತ್ರ ಅಲ್ಲ, ಈ ಸ್ಥೂಲ ದೇಹ ಅಂದ್ರೆ ಪಾರ್ಥಿವ ಪೃಥ್ವಿಯ ದೇಹ ಈ ಪಂಚಭೂತದ ಸ್ಥೂಲತ್ವ ಪಡೆದ ಈ ದೇಹದಲ್ಲಿ ಇರೋರು ಮಾತ್ರ ಅಲ್ಲ, ಈ ದೇಹದ ಪಾರ್ಥಿವ ದೇಹ ಹೋದ ಮೇಲೇನು ಆ ಸ್ಥೂಲತ್ವ ಹೋದ ಮೇಲೇನು ಇಲ್ಲಿಂದ ಪ್ರಯಾಣ ಮಾಡುತ್ತಾರೆ ಪಿತೃಗಳು ಅಂತ ನಾವು ಹೇಳ್ತೀವಿ. ಈ ಪಿತೃಗಳು ಮತ್ತು ಈ ಪಿತೃಗಳಲ್ಲಿ ಇರುವಂತ ಇದು ನಮ್ಮ ದೇಹದಲ್ಲಿನ ಇದ್ದಾರೆ ಪಿತೃಗಳು, ಬಟ್ ನಾವು ಜನರಲ್ ಆಗ ಈ ಒಂದು ದೇವತೆಗಳನ್ನೇ ಇಟ್ಟುಕೊಂಡ ಅಭ್ಯಾಸ ನಮ್ಗೆ. ಇಲ್ಲಿ ಇದು ಮೃತರಾದ ಪ್ರೇತದಿಂದ ಅವರು ಆ ದಶೆಗೆ ಹೋಗುವಂತ ಪಿತೃಸ್ಥಾನಕ್ಕೆ ಹೋಗೋರು ಅಲ್ಲಿ ಇರುವಂತ ದೇವತೆಗಳು ಇವರು ಎಲ್ಲರಿಗೇನು ದೇವರು ವ್ಯವಸ್ಥೆಯನ್ನ ಮಾಡಿದ್ದಾನೆ ಆ ಚಿಂತನೆನೂ ಬರಬೇಕು, ಮತ್ತು ನಮಗೇನು ಪಿತೃಗಳ ಆರಾಧನೆ ಎಂಬುದು ತುಂಬಾ ಅತ್ಯವಶ್ಯಕ. ಅದು ಹೇಗೆ ಎಂಬುದನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ತ್ರಿನವತಿ ಸುರೂಪಾತ್ಮಕ ಅನಿರುದ್ಧನು ಸದಾ ಯಜಮಾನನಾಗಿದ್ದ ಅನಲ ಯಮ ಸೋಮಾದಿ ಪಿತೃದೇವತೆಗಳಿಗೆ ಅನ್ನ ಎನಿಪ ಪ್ರದ್ಯುಮ್ನ ಸಂಕರುಷನ ವಿಭಾಗವ ಮಾಡಿಕೊಟ್ಟುಂಡುಣಿಪ ನಿತ್ಯಾನಂದ ಭೋಜನದಾಯಿ ತುರಿಯಾಹ್ವನಾದಂತ ವಾಸುದೇವ. ಇವನು ಹೇಗೆ ಏನು ಮಾಡ್ತಾನೆ ಭೋಜನದಾಯಿ ತುರಿಯಾಹ್ವ, ಸೊ ದೇವರು ಹೇಗೆ ಮಾಡ್ತಾನೆ ಎಂಬುದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಒಂದು ಇಂಟ್ರಡಕ್ಷನ್ ಆಗಿ ಹೇಗೆ ದೇವರು ತಂದೆ ತಾಯಿಯ ದೇಹ ಅಂದ್ರೆ ನಮಗೆ ಈ ಶರೀರ ಪಂಚಭೂತದಿಂದ ನಿರ್ಮಿತವಾದ ಈ ಶರೀರ ಬರ್ಲಕ್ಕೆ ಯಾರು ಕಾರಣ ಅಂತ, ಈ ಕಾರಣ ಎಂಬುದು ಹೇಗೆ ಅಂದ್ರೆ ಆಗತ್ತಂದ್ರೆ ಈ ದೇಹವನ್ನ ಈ ದೇಹ ನಮ್ಗೆ ಬರಬೇಕಂದ್ರೆ ಇದು ವ್ಯವಸ್ಥೆ ಬ್ರಹ್ಮಾಂಡದಲ್ಲಿ ಒಂದು ತಾಯಿ ಒಂದು ತಂದೆ, ತಂದೆಯಲ್ಲಿ ಕಾನ್ಸ್ಟೆಂಟ್ ಆಗಿ ಜೀವಗಳು ಪ್ರಯಾಣ ಮಾಡುತ್ತೆ. ಜೀವಗಳನ್ನ ತಂದೆ ಉಂಡ ಭೋಜನ ಅದು ಮುಂದೆ ಬರುತ್ತೆ ಆರನೇ ಸಂಧಿಯಲ್ಲಿ ತಂದೆಯ ಆ ಒಂದು ಭೋಜನ ಆ ಊಟದ ಭೋಜನ ಸ್ಟೇಪಲ್ ಫುಡ್ ಅದು ಮೂಲಕವಾಗಿ ಅವನದಲ್ಲಿ ಪ್ರವೇಶ ಮಾಡುತ್ತಂತ ಜೀವ ಈಸ್ ರ್ಯಾಪ್ಡ್ ವಿತ್ ಆಲ್ ದಟ್. ಈ ಸ್ಥೂಲತ್ವ ಇಲ್ಲ ಹೊರತು ಅದೂ ಪಂಚಭೂತನೇ, ಪಂಚಭೂತದಲ್ಲಿ ಪೃಥ್ವಿಯ ಅಂಶ ಅಷ್ಟು ಬೆಳೆದಿಲ್ಲ, ಅದಕ್ಕೆ ಕಣ್ಣಿಗೆ ಕಾಣೋದಿಲ್ಲ ಏನೇ ಇಲ್ಲ ಅದು. ಆ ದೇಹ ಬರುತ್ತೆ. ಆ ದೇಹ ಹೇಗೆ ಬರುತ್ತೆ ಅಂದ್ರೆ ಹಿಂದೆ ಅದು ನರಕಕ್ಕೆ ಹೋಗಿ ಆಮೇಲೆ ಸ್ವರ್ಗದಲ್ಲಿ ಏನಾದ್ರು ಸುಖ ಎಲ್ಲೆಲ್ಲಿ ಮಾಡ್ಬೇಕಾದೆಲ್ಲ ಮಾಡಿ ಅದು ಮಳೆಯಲ್ಲಿ ಸೇರಿಕೊಂಡು ಅಲ್ಲಲ್ಲಿ ಯಾವ ಯಾವ ಸ್ಥಾನ ಇರುತ್ತೋ ಆ ಮಳೆಯಲ್ಲಿ ಸೇರಿಕೊಂಡು ಹೀಗೆ ಬರುತ್ತೆ ಅಂತ ಚಾಂದೋಗ್ಯ ಉಪನಿಷತ್ತಲ್ಲಿ ಪ್ರವಾಹನ ಜೈವಲಿ ಎಂಬ ರಾಜ ಅದನ್ನ ಹೇಳ್ತಾನೆ. ಸೊ ಹಾಗೆ ಬಂದ ಜೀವ ಅದು ಆ ಜೀವವನ್ನ ಕರ್ಕೊಂಡು ಬರ್ತಾನೆ. ಭಗವಂತನ ರೂಪಗಳು ದೇವತೆಗಳು ಇದ್ದಾರೆ ಅಲ್ಲಿ ಬಂದು 30 ರೂಪಗಳು ಹೇಳ್ತಾರೆ, ವಿಶೇಷವಾಗಿ 30 ರೂಪಗಳು ಸಹಿತವಾಗಿ ಅದು ಇಟ್ ಈಸ್ ಕಂಪೋಸ್ ಆಫ್ ದಟ್ ಎಲ್ಲದು ಇಟ್ಟು ಇದು ಪುರುಷ ದೇಹ ಅಂದ್ರೆ ಹ್ಯೂಮನ್ ಬಾಡಿ ಬರೋದು ಅದು ತಂದೆಯ ದೇಹದಲ್ಲಿ ಮಾತ್ರ ಪ್ರವೇಶ ಮಾಡಿಸ್ತಾರಂತ, ತಾಯಿ ದೇಹದಲ್ಲಿ ಇಲ್ಲ ತಂದೆಯ ದೇಹದಲ್ಲಿ ಪ್ರವೇಶ ಮಾಡಿಸಿ ಅಲ್ಲಿ ಕೆಲವು ಕಾಲಗಳು ಇರುತ್ತ ಅಂತ ಜೀವ. ಸರಿಯಾಗಿ ಎಲ್ಲಾದ್ರು ಊಟದಲ್ಲಿ ಎಲ್ಲ ಆಗ್ತಾ ಇರ್ತದೆ. ಯಾವ ದೇಹ ಯಾವುದು ತಂದೆಯ ಮೂಲಕ ಬರಬೇಕು, ಆ ದೇಹವನ್ನು ಆ ಜೀವವನ್ನ ಹೇಳ್ತಾ ಇದ್ದಾರೆ. ಸೊ ಇದು ತಂದೆಯಿಂದ ತಾಯಿಗೆ ಹೋಗುತ್ತೆ. ತಾಯಿ ಸ್ಥಾನ ಇಂಪಾರ್ಟೆಂಟ್ ಯಾಕೆ ಆಗತ್ತೆ ಅಂದ್ರೆ, ಆ ತಾಯಿ ಸ್ಥಾನದಲ್ಲಿ ಅದು ಬೆಳವಣಿಗೆಯನ್ನು ಹೊಂದುತ್ತೆ. ಅಂದ್ರೆ ಹೊರಗೆ ಬಂದು ಬದುಕಲಿಕ್ಕೆ ಬೇಕಾದ ಎಲ್ಲ ಅಂಶ ಅಂದ್ರೆ ಪಾರ್ಥಿವ ದೇಹ, ಈ ಪಾರ್ಥಿವ ದೇಹ ಅಂತ ಹೇಗೆ ಆಗತ್ತೆ ತಾಯಿ ಸ್ಥಾನ? ಅದು ತಾಯಿಗೆ ಮಾತ್ರ ವಿಶೇಷವಾಗಿ ದೇವರು ಇಟ್ಟಿರುವಂತ ಒಂದು ಗರ್ಭ, ಗರ್ಭಕೋಶ ಅಂತ ಹೇಳ್ತೀವಲ್ಲ, ಆ ಒಂದು ಕೊಟ್ಟು ಅಲ್ಲಿ ಅವನೇ ಐದು ರೂಪದಿಂದ ಇರೋದು ಮಾತ್ರ ಅಲ್ಲ, ಸಂಕರ್ಷಣ ಈ ಕೆಲವು ರೂಪಗಳಿಂದ ತಾಯಿ ಉಂಡ ಆಹಾರ. ಆಕ್ಚುಲಿ ಹೇಳ್ತಾರ, ಒಂದ್ಸ ಹೊಟ್ಟೆಯಲ್ಲಿ ಇರುವಂತ ಮಗು ಇಟ್ ಆಕ್ಚುಲಿ ಆ ಕರ್ಮವು ಆ ದೇಹಕ್ಕೆ ಅದಕ್ಕೆ ಏನೇನ್ ಬರ್ಬೇಕು ಆ ಕರ್ಮ ಅದನ್ನದು ಪುಷ್ಟಿಗೊಳಿಸುತ್ತಂತ. ಅದಕ್ಕೆ ತಾಯಿಗೆ ಬಯಕೆ ಅಂತಾರೆ. ಬಯಕೆ ಬರೋದು ಏನು, ತೀರ ಇಷ್ಟ ಇಲ್ಲದ ಪದಾರ್ಥವನ್ನ ಕೇಳೋದು, ಇದೆಲ್ಲ ಮಗು ಮಗುವಿನ ಕರ್ಮ. ಅದು ಆ ಆ ಒಂದು ಕೆಲವು ಐಟಮ್ಸ್ ಅದಕ್ಕೆ ಆ ದೇಹ ಬೆಳಿಲಕ್ಕೆ ಅದಕ್ಕೆ ಬೇಕಾಗಿರತ್ತೆ. ಸೊ ಆ ಮಗುವಿನ ಕರ್ಮ ಡಿಕ್ಟೇಟ್ಸ್, ಅದು ಬಯಕೆ ರೂಪದಲ್ಲಿ. ಇದಕ್ಕೆ ಹೆಂಗಸ ಗರ್ಭಿಣಿ ಸ್ತ್ರೀಯರಿಗೆ ಬಯಕೆ ಬಂದು ಅದನ್ನ ಹೋಗಿ ಕೊಡೋದು ಇದೆಲ್ಲ ಮಾಡ್ತೀವಿ. ಯಾಕೆಂದ್ರೆ ಅಲ್ಲಿ ಪಂಚರೂಪ ಅದು ಏನಿಲ್ಲ, ಶಿಶುವಲ್ಲೇ ಇರುತ್ತದು. ಪಂಚರೂಪದಿಂದ ಭಗವಂತ ಅದನ್ನ ಮಾಡ್ತಾನ ಅಂಬೋ ಅನುಸಂಧಾನ ಇಟ್ಕೊಟ್ರು ಅವ್ರಿಗೆ ಹೋಗಿ ಹೋಗೋವಾಗ ಏನಾದ್ರು ಬರೀ ಕೈಲಿ ಹೋಗ್ಬಾರ್ದು, ಏನಾದ್ರು ತಕೊಂಡು ಅದು ಗರ್ಭಗುಡಿ ತರನೇ ಆಗತ್ತ ತಿಳ್ಕೊಂಡು ಹೋಗಬೇಕು. ಇವನ್ ಗಂಡಸರಿಗೇನು ಗಂಡ ಆ ಹೆಂಡತಿಗೆ ಆ ಗರ್ಭಿಣಿಯಾದ ಸ್ತ್ರೀಯರಿಗೆ ಏನೇನು ಮಾಡ್ತಾನ, ಅವ್ರ ಕಾಲು ಒತ್ತುತ್ತಾನ, ಏನೇ ಮಾಡಿದನು, ಇಲ್ಲಿ ಒಂದು ದೇವರ ವಿಶೇಷ ಆ ನೆನಪಿನಿಂದ ಮಾಡಿದ್ರೆ ಆವಾಗ ಏನಾಗತ್ತಂದ್ರೆ ಈ ಮಗು ಮಾಡುವಂತ ಎಲ್ಲ ಸತ್ಕರ್ಮಗಳಲ್ಲಿನೂ ಅವನಿಗೇನು ಪಾಲು ಸಿಕ್ಕತ್ತ ಅಂತ ಹೇಳ್ತಾರೆ ಇದು. ಸೊ ಹೀಗೆ ಇದು ಹೇಳುವಾಗ, ಸೊ ದೇಹ ತಂದೆ ತಾಯಿಯಿಂದ ತಾಯಿಯಿಂದ ಬರೋದು ಈ ಒಂದು ಪಾರ್ಥಿವ ದೇಹ ಆಗತ್ತೆ. ಅದಕ್ಕೆ ತಂದೆಯ ಸಹಕಾರ ಅಷ್ಟು ಮಾತ್ರ ಇಲ್ಲ. ಇದು ಹೇಳ್ತಾರ ಇದು ಹೇಗೆ ಇನ್ನೂ ಮಾಡ್ತಾನಂದ್ರೆ, ಇವರಿಗೆ ತಂದೆ ಮೂರು ತಲೆಮಾರು, ಪಿತಾ ಆಮೇಲೆ ಮಾತೃ, ಪಿತಾ ಮಾತೃ ಪಿತಾಮಹ ಮಾತಾಮಹಿ ಈ ತರ ಸೆಟ್ಟು. ಪ್ರತಿ ಪ್ರತಿ ಪ್ರಪಿತಾಮಹ ಪಿತಾ ಪಿತಾಮಹ ಪ್ರಪಿತಾಮಹ ಅಂತ ಈ ತರ ಮೂರು. ಈ ಕಡೆ ತಾಯಿ ಕಡೆಯಲ್ಲಿ ಮಾತಾ ಮಾತಾಮಹಿ ಆಮೇಲೆ ಮಾತಾ ಪ್ರಪಿತಾಮಹಿ ತಾಯಿನ ಮಾತಾಮಹಿ. ಸೊ ಹೀಗೆ ಈ ಸೆಟ್ಗಳು ಬರುತ್ತಂತ. ಸೊ ಈ ಒಂದು ಆರು ಸೆಟ್ಗಳು ತಂದೆ ಕಡೆ ತಾಯಿ ಕಡೆ ಈ ತರ ಆರು ಸೆಟ್ಗಳು ಆಗತ್ತೆ. ಸೊ ಇದು ಮೂಲಕವಾಗ ಬರುವಂತದ್ದು. ಸೊ ಇಲ್ಲಿ ಒಂದೊಂದಲೇನು ಯಾರಿರ್ತಾರೆ ಅಂದ್ರೆ ದೇವತೆಗಳು, ವಸು ವಸುಗಣಗಳು, ಪಿತಾ ನಮ್ಮ ತಂದೆ, ಮಾತಾ ತಂದೆ, ಇಮ್ಮಿಡಿಯೇಟ್ ಇಮ್ಮಿಡಿಯೇಟ್ ನಮ್ಗೆ ಕೊಟ್ಟಿರೋರ್ಗಿಲ್ಲಿ ಅಷ್ಟ ವಸುಗಳು ಇರ್ತಾರೆ. ಆಮೇಲೆ ಅವರ ನಮ್ಗೆ ಅವ್ರ ಅಜ್ಜ ಅಜ್ಜಿ ಆಗ್ತಾರಲ್ಲ ಅವರಲ್ಲಿ ಯಾರು ಇರ್ತಾರಂದ್ರೆ ರುದ್ರರು ಇರ್ತಾರೆ. ಆಮೇಲೆ ಅಜ್ಜ ಅಜ್ಜಿ ಇವರಲ್ಲಿ ಯಾರು ಇರ್ತಾರಂದ್ರೆ ವಸು ರುದ್ರ ಆದಿತ್ಯರು ಅಂತ. ಇವರು ಈ ದೇವತೆಗಳು ಅಲ್ಲಿ ಇರ್ತಾರೆ, ಮುಖ್ಯವಾಗಿ ಇರ್ತಾರೆ. ಅಲ್ಲಿನೂ ಅಷ್ಟ ವಸುಗಳಲ್ಲಿ ಅನಲ ವಿಶೇಷವಾಗಿ ಲೋವೆಸ್ಟ್ ಲೆವೆಲ್ ತಗೊಂಡ್ರೆ ಅಷ್ಟ ವಸುಗಳಲ್ಲಿ ಅನಲ ಅನಲ ಅಗ್ನಿದೇವ ಇರ್ತಾನೆ. ಆಮೇಲೆ ಅಜ್ಜ ಅಜ್ಜಿಯಲ್ಲಿ ಯಮ ಅನಲ ಯಮ ಸೋಮ ಅದನ್ನೇ ಇಲ್ಲಿ ಬರ್ದ ಅನಲ ಯಮ ಸೋಮ ಇವರುಗಳು ಇರ್ತಾರೆ, ವಿಶೇಷವಾಗಿ ಇರ್ತಾರೆ ಅಂತ ಹೇಳ್ತಾರೆ ಇವರು. ಇವರಲ್ಲಿ ಪ್ರದ್ಯುಮ್ನ ಸಂಕರ್ಷ್ಣ ವಾಸುದೇವ ನಾಮಕ ಭಗವಂತ ವಿಶೇಷವಾಗಿ ಇಲ್ಲಿ ಇರ್ತಾರೆ. ಈ ಸೆಟ್ ಹೀಗಿರುತ್ತೆ. ಸೊ ಇವರು ಎಲ್ಲರಿಗೇನು ಅಂದ್ರೆ ಯಾರಿಗೆ ಇನ್ನೂ ಸಿಕ್ಕತ್ತಂದ್ರೆ ಈ ಕಳೆದು ಹೋದಂತ ನಮ್ಮ ಅಜ್ಜ ಮುತ್ತಜ್ಜ ಇವರಿಗೇನು ಈ ದೇವತೆಗಳು, ಈ ಪಿತೃಗಣ ಅಂಬೋದು ತುಂಬಾ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಪಿತೃಗಣ ದೇವತೆಗಳು ಅಂಬೋದು ತುಂಬಾ ತುಂಬಾ ಜನ ಇಸ್ ಲೈಕ್ ಗಣಗಳು, ಎಲ್ಲ ಒಂದೊಂದು ಗಣಗಳು ಆಗಿರುತ್ತೆ. ಸೊ ಈ ಗಣಗಳು ಅಲ್ಲಿನ ಒಂದು ಪೋಸ್ಟ್ ಮ್ಯಾನ್ ಮೇಲ್ ಮ್ಯಾನ್ ತರ ಈ ಗಣ ದೇವತೆಗಳು ಇವರೆಲ್ಲ ಇರ್ತಾರೆ, ಅವರಿಗೆ ಅಸಿಸ್ಟೆನ್ಸ್ ಇರ್ತಾರೆ. ಈ ದೇವತೆಗಳು ಎಲ್ಲರೂ ಇರ್ತಾರೆ, ಈ ದೇವತೆಗಳು ಎಲ್ರೂ ಅವರಿಗೆ ಮುಟ್ಟಿಸ್ತಾರೆ. ಸೊ ನಮ್ಮ ಅಜ್ಜ ಮುತ್ತಜ್ಜ ದೇವುಡ ಬಿನ್ ರೀಬಾಣ್ ಬೇರೆ 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 ಕಡೆ ಅವರು ಹುಟ್ಟಿರಬಹುದು. ಸೊ ಅಲ್ಲಿ ಅವರು ಹುಟ್ಟಿದಾಗೆ ಅವ್ರುಗಳಿಗೆ ಏನೋ ಒಂದು ತೃಪ್ತಿ ಸಿಕ್ಕತ್ತೆ ಅಂದ್ರೆ ಬಿಕಾಸ್ ಆಫ್ ದಿಸ್ ಅದು ತೃಪ್ತಿ ಸಿಕ್ಕತ್ತೆ. ಅದು ಕೊಟ್ಟ ಕಾರಣದಿಂದ ಈ ಪಿತೃ ಅಂದ್ರೆ ನಮ್ಮ ಪಿತೃಗಳು ಏನು ಒನ್ಸ್ ಡೇಲಿ ಒಂದು 11-12 ದಿವಸ ಆದ ಮೇಲೆ ಅವ್ರಿಗೇನು ನಮ್ಗೇನು ಕಂಪ್ಲೀಟ್ ಆಗಿ ಹೋಗ್ಬಿಡತ್ತೆ, ಸಪೆಂಡಿಕನ್ ಆದ್ಮೇಲೆ ಹೋಗ್ಬಿಡತ್ತೆ ಅದು, ಅವ್ರಿಗೆ ಅದು ಏನು ಇರೋದಿಲ್ಲ. ದೇವತೆಗಳು ಎಲ್ಲಿ ಇರ್ತಾರ, ಅವರು ನಮ್ಗೆ ಉಪಕಾರ ಮಾಡ್ತಾರೆ. ಸೊ ಅವ್ರಿಗೇನು ಇದು ತೃಪ್ತಿ ಆಗತ್ತೆ, ನಾವು ಉಂಡ ಇದನ್ನಿಂದಲೂ ಇಲ್ಲಿ ನಮ್ಮ ಯಾಕೆ ಹೇಗೆ ಅವ್ರು ಇರ್ತಾರೆ ಇಲ್ಲಿ ಅಂದ್ರೆ ನಮಗೆ ವಾಟ್ ಯು ಕಾಲ್ ಜೀನ್ಸ್ ಅಂತ ಅದಕ್ಕೆ ಈಕ್ವಲೆಂಟ್ ಏನು ಇಲ್ಲ. ತಂದೆಯಿಂದ ಒಂದು ವಂಶ ಅದು ಗೋತ್ರ ವಂಶ ಬರುತ್ತಲ್ಲ, ಅಲ್ಲಿ ಬರ್ಲಕ್ಕೆ ಕಾರಣವಾದ ಮೆಟೀರಿಯಲ್ಸ್ ಅದು ರೇತಸ್ಸಿನಿಂದ ತಾಯಿಯ ಇದರಿಂದ ಸೇರಿ ಬರುವಂತ ಆ ಮೆಟೀರಿಯಲ್ಸ್ ಲಿ ಆ ಪ್ರಕೃತಿ ಪ್ರಮಾಣಗಳಿರುತ್ತೆ. ಯು ಕ್ಯಾನ್ ಕಾಲ್ ಇಟ್ ಜೀನ್ಸ್ ಅಂತ ಬೇಕಾದ ಕರಿಬಹುದು. ಅಂದ್ರೆ ಇಲ್ಲಿ ಏನು ಬರುತ್ತೆ ಇದು ಇಂಪಾರ್ಟೆಂಟ್ ತಿಳ್ಕೋಬೇಕು. ತಂದೆಗೆ ಬುದ್ಧಿ ಇದೆ, ತಂದೆಗೆ ಜ್ಞಾನ ಇದೆ ಅಂದ್ರೆ ಮಗನಿಗೆ ಜ್ಞಾನ ಬರೋದಿಲ್ಲ, ಅದು ಬರೋದಿಲ್ಲ. ಇದು ಒಂದು ಇದು ಸ್ಪಷ್ಟೀಕರಣ ಶಾಸ್ತ್ರದಲ್ಲಿ ಮಾಡ್ತಾರೆ. ತಂದೆಗೆ ಒಂದು ಬಾಳೆಹಣ್ಣು ಗೊತ್ತಿದೆ, ಅವನಿಗೆ ಆ ಜ್ಞಾನ ಇದೆ ಅಂದ್ರೆ ಇಮ್ಮಿಡಿಯೇಟ್ಲಿ ಮಗುಗೆ ಆ ಜ್ಞಾನ ಬರುತ್ತೆ ಅಂದಿಲ್ಲ. ಆ ಮಗು ಆ ಬಾಳೆಹಣ್ಣು ತಿಂದಾಗತಾನೆ ಅದಕ್ಕೆ ಜ್ಞಾನ ಬರುತ್ತೆ. ಆದರೆ ಇದಕ್ಕೆ ಬೇಕಾದ ಟೂಲ್ಸ್ ಈ ಜ್ಞಾನೇಂದ್ರಿಯಕ್ಕೆ ಈ ಟೇಸ್ಟ್ ಇದು ತಿಳ್ಕೊಳ್ಳೋಕೆ ಬೇಕಾದ ಸ್ಕಿಲ್ಸ್ ಶಕ್ತಿ ಆ ಒಂದು ಅಭಿವ್ಯಕ್ತ ಮಾಡಿಸುವಂತ ಶಕ್ತಿ ಇದಲ್ಲ. ಬಾಳೆಹಣ್ಣು ತೆಗೆದಾಗ ಹೀ 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 ರುಚಿ ಬರುತ್ತೆ, ರುಚಿ ಎಂಬುದು ರುಚಿ ಎಂಬುದಕ್ಕೆ ಬೇಕಾದ ಆ ನಾಲಿಗೆಗೆ ಅದು ಬೇಕಾದ ಏನೋ ಒಂದು ಅದು ಆ ಶಕ್ತಿ ಸಾಮರ್ಥ್ಯ ತಂದೆ ತಾಯಿ ಅಜ್ಜ ಅಜ್ಜಿ ಮುತ್ತಜ್ಜ ಮುತ್ತಜ್ಜಿ ಈ ಜೀ ಇದು ಪ್ರಕಾರ ಬರುತ್ತೆ ಹೊರತು ಜ್ಞಾನ ಬರೋದು ಅವರವ್ರಿಗೆ ತಕ್ಕಂತೇನೆ. ಅದಕ್ಕೆ ತಂದೆಗೆ ತಂದೆ ಒಂದು ದೊಡ್ಡ ಪಂಡಿತ ಇದ್ರೆ ಮಗನಿಗೆ ಏನು ಬರಬೇಕು ಅಂತ ಅವ್ರ ಇಲ್ಲ ಇಲ್ಲ ಅದು ಬರಬೇಕು ಅಂತಿಲ್ಲ, ಜ್ಞಾನ ಬರಬೇಕು ಅಂತಿಲ್ಲ, ಜ್ಞಾನಕ್ಕೆ ಬೇಕಾದ ಸ್ಕಿಲ್ ಸೆಟ್ ಆಸಕ್ತಿ ಮುಂತಾದ ಬರಬಹುದು. ಸೊ ಇದೇ ಹೇಳ್ತಾರೆ. ಸೊ ಇದು ಇದಕ್ಕೇನೋ ದೇವರು ವ್ಯವಸ್ಥೆಯನ್ನ ಮಾಡಿಕೊಡ್ತಾನಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದ. ತೃಣಾವತಿ ಎಷ್ಟು ರೂಪದಿಂದ ಅವನು ಮಾಡ್ತಾನೆ, ಇಲ್ಲಿನೂ ಸಂಖ್ಯಾ ಹೇಳ್ತಾರೆ. ಈ ಸಂಖ್ಯಾಕ್ಕೆ ನಮ್ಗೆ ಇವತ್ತುನು ಷಣ್ಣವತಿ ಶ್ರಾದ್ಧ ಮುಂತಾದೆಲ್ಲ 96 ಡೇಸ್ ಕರೆಸ್ಪಾಂಡ್ ಮಾಡಿ ಇದೆಲ್ಲ ಮಾಡ್ತಾರ. ಈ ತೃಣಾವತಿ ಅಂತಾರೆ, 3/93 ತೃಣಾವತಿ ಸ್ವರೂಪಾತ್ಮಕ. ಸ್ವರೂಪಾತ್ಮಕ ನಮ್ಗೆ ಗೊತ್ತು, ಸ್ವರೂಪಾತ್ಮಕ ಅಂದ್ರೆ ಆ ರೂಪ ಅಲ್ಲಿ ಆ ಒಂದು ದೇವರೇ ಅಲ್ಲಿ ವಿಶೇಷವಾಗಿ ವಿಲಕ್ಷಣವಾಗಿ ದೇವರೇ ಅಲ್ಲಿ ನಿಂತಿದ್ದಾನೆ ಎಂಬುದಕ್ಕೆ ಸು ಅಂತ ಬಳಸ್ತಾರ. ಜ್ಞಾನ ಆನಂದಮಯ ಸು ಅಂದ್ರೆ ಸುತ್ತಿತಿ ಆನಂದಪ್ರದ ಅಂತ, ಆನಂದ ಜ್ಞಾನಪ್ರದ ಎಂಬ ಸು ಶಬ್ದಕ್ಕೆ ಇನ್ನೊಂದು ಅರ್ಥ, ಅದಕ್ಕೆ ದೇವರು ಅಂತ ನಾವು ಇಟ್ಟುಕೊಳ್ತೀವಿ. ಮಂಗಳಕರ ಹೀಗೇನೋ ಇಟ್ಟುಕೊಳ್ತೀವಿ. ಸ್ವರೂಪಾತ್ಮಕ ಅನಿರುದ್ಧ, ಅನಿರುದ್ಧ ಅನಿರುದ್ಧ ರೂಪದಿಂದ ಅವನಿದ್ದು ಈ ಅನಿರುದ್ಧನೇ ಇಷ್ಟು ತಗೊಳ್ತಾನಂತ. ಅನಿರುದ್ಧನು ಸದಾ ಯಜಮಾನ್, ಯಜಮಾನ ಅಂದ್ರೆ ಯಾರು ಮಾಡಿಸ್ತಾನೋ ಅವನೇ ಯಜಮಾನ ಅಂತ, ಬುದ್ಧಿಪೂರ್ವಕವಾಗಿ ಮಾಡಿಸ್ತಾನಲ್ಲ ಅವನೇ ಯಜಮಾನ ಆಗ್ತಾನೆ. ಓನರ್ ಆಫ್ ದಿಸ್ ಬಾಡಿ ಅದೇ ನಾವೇ ಆಗ್ತೀವಿ ಯಜಮಾನರು. ಸೊ ಅಂದ್ರೆ ಇನ್ನೊಂದು ಅರ್ಥ ಯಜಮಾನ ಅಂದ್ರೆ ನಾವು ಅಂದ್ರೆ ನಾವು ಅಂತ ಅರ್ಥ ಅಲ್ಲ. ಯಜ್ಞ ಕಾರ್ಯಕ್ರಮ ಯಜ್ಞವನ ಎಂದ್ರೆ ತ್ರಿವರ್ಣಿಕರಿಗೇನು ಯಜ್ಞ ಮಾಡಬೇಕು, ಅದರ್ವೈಸ್ ಎಲ್ಲರೂ ಅಂತ ನಾವು ಬೇಕಾದ್ರೆ ತಗೋಬಹುದು. ಯಜ್ಞ ಅಂದ್ರೆ ದೇವ ಪೂಜಾ ಅಂತ ತಗೊಂಡಲ್ಲಿ ಇಲ್ಲಿ ವಿಶೇಷವಾಗಿ ಈ ಮೂರು ವರ್ಣ ಅದ್ರಲ್ಲಿ ಬ್ರಾಹ್ಮಣರಿಗೆ ಮದುವೆ ಆದ ದಿವಸದಿಂದಲೇ ಆ ಒಂದು ಅಗ್ನಿ ಸೇವನೆ ಔಪಾಸನಗ್ನಿ ಎಂಬುದು ಇದ್ದೇ ಇದೆ, ಆ ಸೇವೆಯನ್ನ ಮಾಡುವರು. ಸೊ ಯಜ್ಞ ಮಾಡುವಂತ ಗಂಡ ಅದಕ್ಕೆ ಸಹಕಾರ ಮದುವೆಯಲ್ಲಿ ಇದು ಮಾಡ್ತಾರೆ, ಮದುವೆಯಲ್ಲಿ ಲಾಜ್ಯ ಹೋಮ ಮಾಡ್ತಾರಲ್ಲ ಆವಾಗಿಂದ ಶುರು ಆಗತ್ತೆ. ಅಂದ್ರೆ ಹುಡುಗನಿಗೆ ಉಪನಯನದಿಂದಲೇ ಶುರು ಆಗತ್ತೆ ಅಗ್ನಿ ಕಾರ್ಯಗಳು. ಇಲ್ಲಿ ಉಪವಾಸ ಗೃಹಸ್ಥ ಗಾರ್ಹಪತ್ಯ ಗಾರ್ಹಸ್ಥ ಜೀವನಕ್ಕೆ ಬೇಕಾದದ್ದು. ಸೊ ಅದನ್ನ ಅವನು ನಿತ್ಯವಾಗಿ ಇದು ಮಾಡಲೇಬೇಕಾದ ಉಪಾಸನ ವೈಶ್ವದೇವ ಎಂಬುದು ಮಾಡಲೇಬೇಕಾದ್ದು ಇತಿ ಕರ್ತವ್ಯತ ಅದ ಆಗತ್ತೆ. ಅದು ಕಾಲಕ್ಕೆ ದೇಶಕ್ಕೆ ತಕ್ಕಂತೆ ಅವರವರು ಅವರದ್ದು ಹೇಗೆ ಮಾಡ್ತಾರೋ ಅಗ್ನಿಯಲ್ಲೇ ಮಾಡಬೇಕು, ಮಾಡಕ್ಕೆ ಆಗಲ್ಲ ಅಂದ ನೀರು ಹೀಗೆ ಹೀಗೆ ವ್ಯವಸ್ಥೆಗಳಿದೆ. ಸೊ ಇದು ಮಾಡಬೇಕು ಅವರು. ಸೊ ಅದನ್ನ ಮಾಡುವ ಕಾರಣದಿಂದ ಅವನು ಯಜಮಾನ ಆಗ್ತಾನೆ. ಅವನ ಯಜಮಾನ ಒಬ್ಬಟ್ಟಿಯಾಗ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಹೆಂಡತಿ ಕೊಡಬೇಕಂತ ಅಲ್ಲಿ ಹಾಕುವಂತ ಅಕ್ಕಿ ಅಕ್ಕಿಯನ್ನ ಹೆಂಡತಿ ಗಂಡನಿಗೆ ಕೊಡಬೇಕಂತ. ದಟ್ ಈಸ್ ಅವರ್ ಪೋರ್ಟ್ಫೋಲಿಯೋ. ಅಡಿಗೆದು ಅನ್ನ ವ್ಯವಸ್ಥೆ ಫೈನಾನ್ಸು ಇದು ಎರಡು ಹೆಂಗಸರ ಪೋರ್ಟ್ಫೋಲಿಯೋ ಅಂತ ಹೇಳ್ತಾರೆ. ಮಕ್ಕಳನ್ನ ಬೆಳೆಸೋದು ಅದು ಇದೆ ಇದೆ. ಸೊ ಇದು ಅವರ ಪೋರ್ಟ್ಫೋಲಿಯೋ ಆಗತ್ತೆ. ಸೊ ಅವಳು ಕೈಯಿಂದ ಅದಕ್ಕೆ ಹೆಂಡತಿಯನ್ನ ಕಳಕೊಂಡ ಗಂಡನಿಗೆ ಆ ಒಂದು ಯಜ್ಞ ಕಾರ್ಯವೂ ಇಲ್ಲ ಅವನಿಗೆ. ಅದಕ್ಕೆ ಆ ಕಾಲದಲ್ಲಿ ಇನ್ನೊಂದು ಮದುವೆ ಮಾಡ್ಕೊಳ್ಳೋದು ಹೀಗೆ ಇದೆಲ್ಲ, ಬಿಕಾಸ್ ಗೃಹಸ್ಥಾಶ್ರಮ ಮುಂದಕ್ಕೆ ಹೋಗ್ಬೇಕು ಅಂಬೋ ಇದಲ್ಲಿ ಇದೆಲ್ಲ ಮಾಡಿಸ್ತಾರೆ. ಸೊ ಹೀಗೆ ಅದಕ್ಕೆ ಯಜಮಾನ ಅಂತ, ಯಜಮಾನ ಅಂತ. ಸೊ ಗಂಡ ಯಜಮಾನ, ಯಜಮಾನತಿ, ಅವಳು ಹೆಂಡತಿನೂ ಆಗ್ತಾರೆ, ಇಬ್ರು ಟುಗೆದರ್ ಮಾಡೋದೇ ಆಗತ್ತೆ. ಅವರವರಿಗೆ ಅವರವರ ರೋಲ್ಸ್ ಇದೆ. ಸೊ ಅನಿರುದ್ಧನು ಸದಾ, ಸೊ ಇದನ್ನ ಯಾರು ಮಾಡಿಸ್ತಾರೋ ಇಲ್ಲಿ ಭೋಜನ ಯಜ್ಞ, ಇದನ್ನ ಮಾಡಿಸೋರಲ್ಲಿ ಇದ್ದಾನೆ. ಭೋಜನ ಯಜ್ಞ ನಾವು ಭೋಜನ ಮಾಡುವಾಗ, ಈ ಚಿಂತನೆ ಮಾಡುವಾಗ ನಮ್ಮಲ್ಲಿ ಇರ್ತಾನೆ ಯಜಮಾನನಾಗಿ. ಆಮೇಲೆ ಹೇಗಿರ್ತಾನೆ ಯಜಮಾನನಾಗಿ, 93 ರೂಪದಿಂದ ಇರ್ತಾನೆ. ಈ 93 ರೂಪ ಹೇಗೆ ಬರುತ್ತೆ ಅಂತ ಹೇಳ್ತಾರೆ. 93 ಅನಿರುದ್ಧ ರೂಪಗಳು ಹೇಗಿರತ್ತಂದ್ರ, ಇದು ಡಿಫ್ರೆಂಟ್ ವೇಸ್ ಹೇಳ್ತಾರ. ಒಂದು ಒಂದು ಮುಖ ಏನಂದ್ರ, ನಾವೊಂದು ಕಾರ್ಯವನ್ನ ಮಾಡಬೇಕು ಅಂದ್ರ 100 ಬೇಕು. ಒಂದು ಮನಸ್ಸು ಬೇಕು, ಮನಸ್ಸು ಬ್ಲ್ಯಾಂಕ್ ಆಗಿದ್ದು ಏನೋ ಒಂದು ಮನಸ್ಸು ಚಿಂತನೆ ಮಾಡ್ತಾನೆ ಇರುತ್ತೆ, ಏನೋ ಒಂದು ಸುಮ್ಮನೆ ಇರೋದೇ ಇಲ್ಲ, ದೇವರನ್ನೇ ಚಿಂತನೆ ಮಾಡ್ತಾನೆ. ಇಲ್ಲಿ ಏನೋ ಒಂದು ಮನಸ್ಸಲ್ಲಿ ಕಂಟಿನ್ಯೂಸ್ ಆಗಿ ಇರುತ್ತೆ, ಅದು ಗಾಳಿ ತರ ಎಲ್ಲ ಕಡೆನು ಹೋಗುತ್ತೆ, ಸರ್ವ ವ್ಯಾಪ್ತವಾಗದು ಹೋಗ್ತದೆ, ನಿಲ್ಲೋದೇ ಇಲ್ಲ. ಗಾಳಿ ತರ ಅಂದ್ರೆ ಚಲ, ಎಲ್ಲಿ ಏನಾರು ಎಲ್ಲಾರು ಹೋಗ್ತಾನೆ ಇರುತ್ತೆ ಮನಸ್ಸು ಅಂತ ಒಂದಿದ. ಆಮೇಲೆ ಇಂದ್ರಿಯಗಳು ಬೇಕೇ ಬೇಕು. ಇಂದ್ರಿಯಗಳು ಯಾವ ಕರ್ಮಕ್ಕೇನು ಇಂದ್ರಿಯ ಬೇಕು, ಊಟ ಮಾಡೋದು ಇಂದ್ರಿಯಗಳು ಅಂಬೋದು ಬೇಕು. ಆಮೇಲೆ ಮನಸ್ಸು ಇಂದ್ರಿಯ ಇದು ಎರಡು ಕಾಣಿಸುವಂತದ್ದಿಲ್ಲ, ಮನಸ್ಸು ಕಾಣಿಸೋದಿಲ್ಲ ಇಂದ್ರಿಯ ಎಲ್ಲ, ಇದು ತೇಜೋಮಯವೇ ಆಗತ್ತೆ. ಇದು ತೇಜೋಮಯ ಆದ ಕಾರಣದಿಂದ ನಿಮ್ಗೆ ಬೇಕಾದ ಒಂದು ಸ್ಟ್ರಕ್ಚರ್ ಬೇಕು, ಅದಕ್ಕೆ ತಾಮಸ ಅಂತ ಕರೀತಾರೆ. ಇದು ಇದು ಅಂದ್ರೆ ದೇಹ, ಪಂಚಭೂತದ ದೇಹ, ಈ ಪಾರ್ಥಿವ ದೇಹ, 3 ಸೆಟ್ಸ್ ಇರುತ್ತೆ. ಸೊ ಈ 3 ಸೆಟ್ಸ್ ಅದಕ್ಕೆ ಇದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಏನ್ ಹೇಳ್ತಾರ, ಮನಸ್ಸಿಗೆ ಸತ್ವ ಅಂತ ಹೇಳ್ತಾರೆ. ಸತ್ವ ಕೂತಿರತ್ತಂತೆ, ಸಾತ್ವಿಕ ಗುಣ ಅಲ್ಲಿ ಮನಸ್ಸಲ್ಲಿ ಒಂದು ಅದಿಶ. ಎಲ್ಲಾ ಕಡೆನೂ ಸತ್ವ ಗುಣ ಇದೆ, ಇದು ಮುಖ್ಯವಾಗಿ ಮನಸ್ಸನ್ನ ಮನಸ್ಸಲ್ಲಿ ಕೂತಿರುವಂತದ್ದು. ಅದಕ್ಕೆ ಅಲ್ಲಿಂದ ಬಂದ ಕಾರಣ ಸತ್ವ ಅಂಶದ, ಯಾಕೆ ಇದು ಅಲ್ಲಿ ಕೂತಿರುತ್ತೆ ಅಂದ್ರೆ, ಈ ಮನಸ್ಸು ಎಲ್ಲಿಂದ ಬಂತು ಅಂತ ನೀವು ನೋಡಿದ್ರೆ ಅದು ವೈಕಾರಿಕ ಅಹಂಕಾರ ತತ್ವದಲ್ಲಿ 3 ಇದೆಲ್ಲ, ಸತ್ವ ರಜಸ್ ತಮಸ್ಸು. ಸತ್ವ ಜಾಸ್ತಿ ಆಗಿರುವುದು ವೈಕಾರಿಕ, ಅದನಿಂದ ಮನಸ್ಸಿನ ಸೃಷ್ಟಿ ಆಯ್ತು. ಮನಸ್ತತ್ವ ಯೂನಿವರ್ಸಲ್ ಮನಸ್ಸು, ಮನಸ್ತತ್ವದ ಸೃಷ್ಟಿ ಆಯಿತು ವೈಕಾರಿಕ ಮನಸ್ಸು ಅಂತ ಅದಕ್ಕೆ ಹೇಳ್ತಾರೆ. ಸೊ ವೈಕಾರಿಕ ಮನಸ್ಸು ಯಾವ್ದಿಂದ ಆಯ್ತು ಅಂದ್ರೆ ಸತ್ವದಿಂದ, ಅಂದ್ರೆ ರಜಸ್ಸು ತಮಸ್ಸು ಎಲ್ಲ ಇದು, ಸತ್ವ ಜಾಸ್ತಿ ಅಹಂಕಾರ ತತ್ವದಲ್ಲಿ ಇದಲ್ಲಿ ಇನ್ನು ಸ್ವಲ್ಪ ಸತ್ವವನ್ನ ಮಿಶ್ರೀಕರಣ ಮಿಶ್ರಿ ಮಾಡ್ತಾನಂತ, ಸತ್ವ ಗುಣ ಅಭಿವ್ಯಕ್ತ ಮಾಡಿಸಿ ಮಾಡ್ತಾನ. ಇದಕ್ಕೆ ವೈಕಾರಿಕ ಮನಸ್ಸು ಸತ್ವ ಅಂತಾನು ಕರೀತಾರೆ ಕೆಲವು ಕಡೆ. ಸತ್ವಂ ಸತ್ವಂ ವಿಶುದ್ಧಂ ವಾಸುದೇವ ಅಂದ್ರೆ ಅದು ಸತ್ವ ಅಂದ್ರೆ ಅಲ್ಲಿ ಮನಸ್ಸು ಅಂತ ಇಟ್ಕೋಬೇಕು ಕಾಂಟೆಕ್ಚುವಲ್ ಆಗಿ. ಸತ್ವ ಅಂದ ಮನಸ್ಸು ಅಂತಿದ್ರೆ ಅದು ವೈಕಾರಿಕ ವಿಕಾರಕ್ಕೆ ಒಳಗು ಆಗುವಂತ ಮನಸ್ಸು. ಸೊ ಈಗ ವೈಕಾರಿಕ ಮನಸ್ಸು ಅಂತ ವೈಕಾರಿಕ ಅಂತ ಹೇಳಿದ್ರು, ಮನಸ್ಸು ಅಂತ ಹೇಳಿದ್ರು, ಸತ್ವ ಅಂದ್ರೆ ಇಲ್ಲಿ ಕಾಂಟೆಕ್ಸ್ಲಿ ಎಲ್ಲ ಒಂದೇ ಆಗತ್ತೆ. ಸೊ ಹೀ ಅದಕ್ಕೆ ಮನಸ್ಸು ಮನಸ್ಸಿನಿಂದ ಮಾಡ್ತೀವಿ. ಆಮೇಲೆ ತೈಜಸ, ತೈಜಸ ಅಂದ್ರೆ ಇಂದ್ರಿಯಗಳು, ತೇಜೋಮಯ ಕಣ್ಣಿಗೆ ಕಾಣಿಸೋದಿಲ್ಲ, ತೈಜಸ ಇಂದ್ರಿಯಗಳು ಅಂತ ಆಗತ್ತೆ. ಆಮೇಲೆ ತಾಮಸ ಅಂದ್ರೆ ಪಂಚಭೂತ ಆಗತ್ತೆ, ಇದು ತಾಮಸ ಪೋಷಣ ಇದಕ್ಕೆ ಜಾಸ್ತಿ ಆಗತ್ತೆ. ಯಾಕೆ ದೇಹ ದೇಹ ಇರುತ್ತೆ, ಅದಕ್ಕೆ ಸ್ವಲ್ಪ ಮಂದ ಮಂದ ಸ್ವಭಾವ ಏನು ಅಜ್ಞಾನ ಇದು ಇದೆಲ್ಲ ಇರುತ್ತೆ, ಅದು ದೇಹಕ್ಕೆ ಅಂತ. ಸೊ ಹೀಗೆ ಸತ್ವ ರಜಸ್ ತಮಸ್ಸು ಅಂತ ತಗೊಳ್ಳಿ, ಮನಸ್ಸು ಇಂದ್ರಿಯ ಪಂಚಭೂತಗಳು ಅಂತ ತಗೊಳ್ಳಿ. ಸೊ ಹೀಗೆ ವೈಕಾರಿಕ ತೈಜಸ ತಾಮಸ ಹೀಗೆ ತಕೊಂಡ್ರು ಇಲ್ಲಿ ಒಂದೊಂದು ಮಾಡಿಸು. ಮನಸ್ಸಿನಿಂದ ಒಂದು ಕಾರ್ಯ ಆಗಬೇಕು, ಮನಸ್ಸಿನಿಂದ ಮಾಡಿಸ್ಬೇಕಂದ್ರ ಅಲ್ಲಿ ಪ್ರಧಾನವಾಗಿ ಈ ಮನಸ್ಸಲ್ಲಿನೂ ಈ ದೇವತೆಗಳು ಇರ್ಲೇಬೇಕು ಅಂತ. ಆಮೇಲೆ ತೈಜಸದಲ್ಲಿನೂ ಇರ್ಲೇಬೇಕು. ಇಂದ್ರಿಯಗಳಲ್ಲಿ ಮಾಡಿಸ್ಬೇಕಂದ್ರೆ ಅಲ್ಲಿ ಅಂದ್ರೆ ದೇವತೆಗಳು ಒಂದೇ ರೂಪದಿಂದ ಮಾಡೋದಿಲ್ಲ, ಅವರವರಿಗೇನು ಆಯಾ ಒಂದು ಶರೀರಗಳು ಉತ್ಪತ್ತಿ ಹೇಳ್ತಾರೆ, ಎಲ್ಲದಕ್ಕೇನು ಶರೀರ ಉತ್ಪತ್ತಿ ಹೇಳ್ತಾರೆ, ಕಣ್ಣಿಗೆ ಕಾಣಿಸೋದಿಲ್ಲ. ಸೊ ಇಲ್ಲಿ ಯಾರು ಇರ್ತಾರೆ ಒಂದೊಂದಲ್ಲೇನು ಇರ್ತಾರೆ ಅಂದ್ರೆ ತೈಜಸ ತಾಮಸದಲ್ಲಿನ ಅವರವರಿಗೆ ಅಲ್ಲಿ ದೇಹ ಇರುತ್ತೆ. ಸೊ ಇಲ್ಲಿ ನಾವು ತಕೊಂಡದ್ದು ಯಾವುದು, ವಸು ರುದ್ರ ಆದಿತ್ಯರು ಅಂತ ತಕೊಂಡಿವಿ. ಈ ವಸು ದೇವತೆಗಳು ರುದ್ರ ದೇವತೆಗೆ ಇವರು ವಸು ರುದ್ರ ಆದಿತ್ಯರು ಇವರು ಹಾಕೊಂಡ್ರೆ ಇವರು 31 ಬರ್ತಾರೆ. ವಸುಗಳು 8, ರುದ್ರರು ಬಂದು ಏಕಾದಶಿ ರುದ್ರರು, ದ್ವಾದಶ ಆದಿತ್ಯರು. ಇದು ನಿಮ್ಗೆ ಮಾಡಿದ 12 + 8 = 20 ಬರುತ್ತೆ. ಈ 31 ದೇವತೆಗಳು ಮನಸ್ಸಲ್ಲೇನೋ ಕೂತಿದ್ದಾರೆ, ಇಂದ್ರಿಯಗಳ ಅದಕ್ಕೆ ಅವರಿಗೆ ಅದಕ್ಕೆ ತಕ್ಕಂತೆ ವೈಕಾರಿಕ ದೇಹ ಒಂದು ಇರುತ್ತೆ. ಆಮೇಲೆ ಅವರಿಗೇನೆ ಇನ್ನೊಂದು ಕಾರ್ಯ ಮಾಡಲಿಕ್ಕೆ ಇನ್ನೊಂದು ದೇಹವನ್ನು ಕೊಟ್ಟಿದ್ದಾನೆ, ತೈಜಸ ದೇಹವನ್ನು ಕೊಟ್ಟಿದ್ದಾನೆ ದೇವರು, ಇನ್ನೊಂದು ತಾಮಸ ದೇಹವನ್ನು ಕೊಡ್ತಾನಂತೆ. ಹೀಗೆ ಅವರಿಗೆ ಡಿಫರೆಂಟ್ ಲೇಯರ್ಸ್ ಅವರಿಗೆ ಕೊಡ್ತಾ ಹೋಗ್ತಾನೆ ದೇವರು. ಸೊ ಹೀಗೆ ಇದು ಇದು ರುದ್ರ ಸೃಷ್ಟಿಯಲ್ಲಿ ಇದೆಲ್ಲ ಬರುವಂಥದ್ದು. ಸೊ ಹೀಗೆ ಅವರಿಗೆ ಕೊಡ್ತಾನಂತೆ. ಸೊ ಏನಾಯ್ತು, 31x3 ಆಗತ್ತೆ, ಇಷ್ಟನಿಂದ ವ್ಯಾಪಾರ ಆಗತ್ತೆ. ನಾವು ಒಂದು ಕೆಲಸ ಮಾಡುವಾಗ ಮನಸ್ಸು ಇದೆ, ಇಂದ್ರಿಯಗಳು ಬಳಸ್ತೀವಿ, ಅದಕ್ಕೆ ಈ ದೇಹವು ಸಹಕಾರ್ಯ, ಕಾಯಾಮ ಅದು ಹೇಳ್ತೇವೆ, ಕಾಯ ಮನಸ ವಾಚ ಅಂತ ಹೇಳ್ತೀವಲ್ಲ, ಇದೆ ವಾಚ ಅಂತ ಕಾಯ ಅಂತ ಕಾಯ ಆಗತ್ತೆ ದೇಹ ಮನಸ ಅಂತ ಮನಸ್ಸು. ವಾಕ್ ಅಂತಂದ್ರೆ ವಾಕ್ ಮೂಲಕವಾಗ ಎಲ್ಲ ಇದೆ. ವಾಕ್ ಕರ್ಮೇಂದ್ರಿಯ ಆಯ್ತಲ್ಲ ಅಂದ್ರೆ ಕೆಲವು ವಿವಕ್ಷೆಯಿಂದ ವಾಕ್ನಿಂದ ನಮ್ಗೆ ಉನ್ನತ ಕೆಲಸ ಆಗುವಾಗ ಅದು ಜ್ಞಾನೇಂದ್ರಿಯದಲ್ಲಿ ಪರಿಗಣನೆ ಮಾಡ್ತಾರೆ. ಈ ತರ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಎರಡಕ್ಕೂ ಕಾಮನ್ ಆಗಿ ವಾಕ್ ಈ ಕಡೆನೂ ಹೋಗುತ್ತೆ ಆ ಕಡೆನೂ ಹೋಗುತ್ತೆ, ಅದಕ್ಕೆ ಇಟ್ಟುಕೊಳ್ತಾರೆ. ಸೊ ಹೀಗೆ 8x3 ಬಂದ 93 ಆಗುತ್ತೆ, ಅದನ್ನೇ ಹೇಳ್ತಾ ಇದ್ದಾರೆ. ಈ ತ್ರಿನಾವತಿ ಅಂತ ಇದು. ಸೊ ಕೆಲವರು ಇದನ್ನ ಒಂದೊಂದು ಅಂಶವನ್ನೇ ತಗೊಂಡು ಮೂರು ಮೂರು ಮಾಡಿದ್ದಾರೆ, ಮನಸ್ಸು ಇಂದ್ರಿಯ ಭೂತ ಪಂಚಭೂತ ಅಂತ ಇಟ್ಕೊಂಡು, ಕೆಲವರು ಬಂದು ವೈಕಾರಿಕ ತೇಜಸ್ಸ, ಕೆಲವು ಕಾಮಂಡಿ ತಾಮಸ ಹಾಕ, ಬಟ್ ಓವರ್ಆಲ್ ಪಿಕ್ಚರ್ ಈಸ್ ಸತ್ವ ರಜಸ್ ತಮಸ್ ಅಂತ ಇಟ್ಕೊಂಡಿದ್ದಾರೆ. ಓವರ್ಆಲ್ ಪಿಕ್ಚರ್ ಈ ಒಂದು ಅಹಂಕಾರ ತತ್ವದಿಂದ ಬರುವಂತಹ ಮೂರು ಕವಲುಗಳು, ಅದರಿಂದ ಬರುವಂತ ಇದು ಅಂತ ಹೀಗೆ 8x3 33 ಆಗುತ್ತೆ. ಸೊ 33 ಸಾರಿ 31x3 ಬಂದು 93 ಆಗುತ್ತೆ, 93 ಆಯ್ತು. ಅದನ್ನೇ ಷಣ್ಣವತಿ ಅಂತ ಇಲ್ಲಿ ಕರೆದಿದ್ದಾರೆ, ಷಣ್ಣವತಿಯನ್ನ ತ್ರಿನವತಿ ಅಂತ ಇಲ್ಲಿ ಕರೆದಿದ್ದಾರೆ. ತ್ರಿನವತಿ ಸ್ವರೂಪಾತ್ಮಕ, ಇವಾಗ 93 ಹೇಳ್ತಾ ಇದ್ದಾರೆ, 93 ಆಮೇಲೆ ಹೇಳ್ತಾರೆ. ತ್ರಿನವತಿ ಸ್ವರೂಪಾತ್ಮಕ ಅನಿರುದ್ಧನು ಸದಾ 93 ರೂಪದಿಂದ ಯಜಮಾನನಲ್ಲಿ ಇದ್ದು ಅನಲ ಯಮ ಸೋಮ, ಅನಲ ಯಮ ಸೋಮ ವಸುರುದಾಸ ಇದ್ದಾರಲ್ಲ ಇವರು ಇಷ್ಟಿಷ್ಟು ರೂಪ. ಅನಲ ಯಮ, ಅನಲ ಅಂದ್ರೆ ಬೆಂಕಿ, ಬೆಂಕಿ ಅಂದ್ರೆ ಅಗ್ನಿದೇವರು ಅಂತ ಅರ್ಥ, ಅಗ್ನಿದೇವರು ಯಮ. ಇಲ್ಲಿ ಬಂದು ಕವ್ಯವ ಅಂಬೋರ್ಪ, ಯಾಕಂದ್ರೆ ಅಗ್ನಿಯೇ ಎರಡು ಮುಖ ಹೇಳ್ತಾರೆ, ಒಂದು ದೇವತೆಗಳಿಗೆ ಆಹುತಿಯನ್ನ ತಲುಪಿಸೋದು ಒಂದು, ಇನ್ನೊಂದು ಪಿತೃಗಣಗಳಿಗೆ ತಲುಪಿಸೋದು, ಎರಡು ರೂಪಗಳನ್ನ ಹೇಳ್ತಿದ್ದ. ಎರಡು ಸ್ವಾಹ ಸ್ವದ ಅಂತ ಒಂದು ಹೇಳ್ತಾರೆ. ಸೊ ಈ ವಿವಕ್ಷೆಯಿಂದ ಒಂದೇ ಅಗ್ನಿನೇ ಎರಡು ರೂಪದಿಂದ ಮಾಡಿಸ್ತಾನೆ. ಸೊ ಅವನ ಮಕ್ಕಳು ಅಂತಾನು ಹೇಳ್ತಾರೆ. ಸೊ ಹೀಗೆ ಅನಲ ಯಮ ಸೋಮ, ಯಮಧರ್ಮ ಅನಲ ಆಯ್ತು, ಅನಲ ಮುಟ್ಟಿಸೋನಾಯ್ತು. ಯಮ ಯಾಕೆ ಬರ್ತಾನಂದ್ರೆ ಈ ಒಂದು ಪಿತೃ ನಮ್ಗೆ ಯಮ ಪರಿಚಿತನೇ, ಪಿತೃಗಳಿಗೆ ಇದಕ್ಕೆ ಆ ಲೋಕಕ್ಕೆ ಕರ್ಕೊಂಡು ಹೋಗೋದು ಅದಕ್ಕೆಲ್ಲ ಯಮನೇ ಆಗ್ತಾನ, ಪ್ರಾಣ ತೆಗೆಯೋದ್ರಿಂದ ಅಲ್ಲಿ ನರಕಕ್ಕೆ ಕಳಿಸಿ ಅದನ್ನೆಲ್ಲ ಮಾಡಿ ಸಮವರ್ತಿಯಾಗಿದ್ದು ಮಾಡಿ ಎಲ್ಲ ಮಾಡೋನು ಯಮ. ಸೊ ಇತಿ ಸಾಸು ಆಬ್ವಿಯಸ್ ಯಮ. ಸೋಮ ಅಂತ ಯಾಕೆ ಬರುತ್ತೆ ಅಂದ್ರೆ ಸೋಮನಿಂದಲೇ ಆ ಸೋಮದ ಕಿರಣಗಳಿಗೆ ಸಂಬಂಧ ಅಂತ. ಅದಕ್ಕೆ ನಾವು ಶಾರದೆ ಇದೆಲ್ಲ ಮಾಡುವಾಗ ನಮ್ಗೆ ಇಂಡಿಕೇಟರ್ ಅದ್ ನೀವು ನೋಡ್ತಿರ್ಲ, ಬರುವಾಗ ಅಮಾವಾಸ್ಯೆ ದಟ್ಸ್ ಸೋ ಆ ಚಂದ್ರನ ಕಲೆಗಳಿಗೆ ಅನುಗುಣವಾಗೆ ಮಾಡೋದು ಅಮಾವಾಸ್ಯೆ ಬರುತ್ತೆ ಅಂತ ಹೇಳ್ತೀವಿ. ಸೊ ಹೀಗೆ ಈ ತಿಥಿ ಹೇಳೋದು, ಇವತ್ತು ಶ್ರಾದ ತಿಥಿ, ಈ ತಿಥಿ ತಿಥಿ ಎಲ್ಲ ಇದಕ್ಕೆ ಸಂಬಂಧ. ಸೋಮ ಈಸ್ ಅನ್ ಇಂಡಿಕೇಟರ್, ಸೋಮ ಈಸ್ ಆಲ್ಸೋ ಅದಕ್ಕೆ ಪೋಷಕನೂ ಹೌದು. ಸೋಮ ಆ ಜೀವಗಳನ್ನ ತರೋದು, ಇದಕ್ಕೆಲ್ಲ ಸೋಮ ಸಂಬಂಧಪಟ್ಟದ್ದು. ಆಮೇಲೆ ಸೋಮನ ಕಿರಣಗಳನ್ನ ಆಶ್ರಯಿಸಿ ಈ ಒಂದು ಹೋಗತ್ತಂತೆ, ಇವರು ಹೋಗುವಂತ ಪಿತೃಗಣ ದೇವತೆಗಳು ಅಲ್ಲಿ ಹೋಗಿ ಇದು ಮಾಡ್ತಾರೆ, ಅವರ ಅವರ ಲೋಕಗಳಿಗೆ ಸಂಬಂಧ ಅಂತ ಹೇಳ್ತಾರೆ. ಹೀಗೆ ಅದಕ್ಕೆ ಸೋಮ ಸಂಬಂಧ. ಸೊ ಅನಲ ಯಮ ಸೋಮಾದಿ ಪಿತೃದೇವತೆಗಳಿಗೆ ಅನ್ನ, ಇವರು ಎಲ್ಲರಿಗೂ ಅಂದ್ರೆ ಇಲ್ಲಿ ನಾವು ಮಾಡುವ ಶ್ರಾದ್ದ ಇದರಿಂದ ಡೈರೆಕ್ಟ್ ಆಗಿ ನಾವು ಮಾಡಿದ ತಕ್ಷಣ ಟಕ್ಕಂತ ಹೋಗಿ ಅವರಿಗೆ ಪ್ರೀತಿ ಅದಾಗಲ್ಲ, ದಟ್ಸ್ ಅ ಪ್ರಾಸೆಸ್. ನಾವು ಮಾಡುವಾಗ ನಮ್ಮ ದೇಹದಲ್ಲಿ ಇವರೆಲ್ಲ ಇದ್ದಾರೆ, ನಾವು ಕೊಡುವಂಥದ್ದು ಅದು ಶ್ರಾದ್ದದ ಕೆಲವು ನಿಯಮಗಳು ಹೇಳ್ತಾರೆ, ಮನಸ್ಸಿಟ್ಟು ಮಾಡಬೇಕು ಅಂತ. ಅಂದ್ರೆ ಪಿತೃದೇವತೆಗಳ ಸ್ಥಾನ ಮನಸ್ಸು ಅಂತಾರೆ, ಅದಕ್ಕೆ ಮನಸ್ಸಿಗೆ ಪಿತೃದೇವತೆಗಳು ಹೇಳಿ ಪಿತೃದೇವತೆಗಳ ಚತುರ್ಮುಖ ಬ್ರಹ್ಮನು ಹೇಳ್ತಾರೆ, ಯಾಕಂದ್ರೆ ಮನಸ್ಸಿನಿಂದ ಮಾಡುವಂತ ಕೆಲಸಗಳು ಅಂತ. ಅದಕ್ಕೆ ಸೋಮನು ಮನಸ್ಸಿಗೆ ಅದಕ್ಕೇನು ಆಗತ್ತೆ, ಸೋಮನು ಆಗತ್ತೆ ಅದು. ಅದಕ್ಕೆ ಹೇಳ್ತಾ ಮೌನದಿಂದ ಹೇಳಬೇಕು, ಮಾತಾಡಬಾರದು, ಅನೌನ್ಸ್ಮೆಂಟ್ಗಳು ಇರಬಾರದು ಪಿತೃಕಾರ್ಯಕ್ಕೆ. ಈವನ್ ಮಠಗಳಿಗೂ ದೇ ವೋಂಟ್ ಅನೌನ್ಸ್, ಏನೋ ಬಾಯಿಂದ ಬಾಯಿ ಹೇಳೋರು, ಅನೌನ್ಸ್ಮೆಂಟ್ ಇರಲ್ಲ. ಇದೆಲ್ಲ ಅವ್ರಿಗೆ ರಂಗೋಲಿ ಹಾಕಬಾರ್ದು ಅಂದ್ರೆ ಅದು ಅಮಂಗಲ, ಅದು ಆಗತ್ತಲ್ಲ. ಪಿತೃದೇವಳಿ ದೇವತೆ ಒಂದೊಂದು ದೇವತೆಗಳಿಗೆ ಒಂದೊಂದು ಇಷ್ಟ, ಒಂದೊಂದು ನಿಯಮಗಳಿರುತ್ತೆ. ಪಿತೃದೇವತೆಗಳಿಗೆ ಅದು ಇಷ್ಟ ಆಗೋದಿಲ್ಲ, ಅದಕ್ಕೆ ಹೊರಗಡೆ ಹಾಕೋದಿಲ್ಲ ನಾವು ಅಂತ ಹೇಳಿದ್ರೆ, ಅಂದ್ರೆ ಹೊರಗೆ ಅಂತಾನೆ ಮನೆಗೆ ಬರ್ತಾರೆ. ಹೀಗೆಲ್ಲ ಕೆಲವರು ತಪ್ಪು ತಿಳುವಳಿಕೆ ಇಟ್ಕೊಂಡಿರ್ತಾರೆ. ದೇವತೆಗಳೆಲ್ಲ ನಮ್ಮ ಬಾಗಿಲಿಗೆ ಹೊರಗೆ ಕಾಯ್ತಾ ಇದ್ದಾರೆ, ಪಿತೃಗಳೆಲ್ಲ ಹೊರಗೆ. ಇದು ಒಂದು ಸಿಂಬಾಲಿಕ್, ನಮ್ಮ ನಮ್ಮ ಮನೆಗಳು ನಮ್ಮದಿಂದ ನಮ್ಮ ಒಳಗೇನೆ ಇದೆ. ಇದು ಸಿಂಬಾಲಿಕ್. ಅವತ್ತು ಕೆಲವು ರಂಗೋಲಿ ಇದೆಲ್ಲ ಹಾಕೋದಿಲ್ಲ, ಅದು ಅವರಿಗೆ ಇಷ್ಟ ಪಡೋದಿಲ್ಲ. ಅವರಿಗೆ ಇಷ್ಟ ಆದದ್ದು ಈ ದೇವತೆಗಳಿಗೆ ಇಷ್ಟ. ಈ ಪಿತೃ ಅಂದ್ರೆ ಎಂಟೈರ್ ಗಣ ಕೆಳಗಿಂದ ಮೇಲೆ ಹೋಗೋದು. ಇವ್ರಿಗೆ ಏನು ಇಷ್ಟ ಆಗತ್ತೋ ಅದನ್ನ ನಾವು ಮಾಡಿಸ್ತೀವಿ. ಅವರು ಅದನ್ನ ಆಯಾ ಒಂದು ಹೈಯರ್ ಹೈಯರ್ ದೇವತೆಗಳಿಗೆ ತಲ್ಸ್ತಾರೆ. ಅಲ್ಲಿಂದ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂತ ಪಿತೃ ದೇವತೆ ಅವರಿಗೆಲ್ಲ ಬೇರೆ ಇರ್ತಾರೆ. ಅಲ್ಲಲ್ಲಿ ಇದ್ದು ಅವರವರಿಗೆ ತೃಪ್ತಿಯನ್ನ ಕೊಡುತ್ತಾರೆ. ಹಾಗೆ ಇವರು ಅನ್ನ ಪಿತೃ ದೇವತೆಗಳಿಗೆ ಇದೆ ಅನ್ನ ಅಂತ ಅನಿರುದ್ಧನನ್ನ ಅನ್ನ ಅಂತ ಹೇಳ್ತಾರೆ. ಏನಿಪ ಆ ಪ್ರದ್ಯುಮ್ನ ಸಂಕರ್ಷನು ವಿಭಾಗವ ಮಾಡಿ ಕೊಟ್ಟು ಇದನ್ನ ಈ ಅನ್ನವನ್ನ ತಲುಪಿಸೋರು. ಅನ್ನವನ್ನ ಭಗವಂತ ಇಷ್ಟ ರೂಪ ಅನಿರುದ್ಧ ರೂಪದಿಂದ ಯಜಮಾನನಿಂದ ಎಲ್ಲವೂ ಮಾಡಿಸ್ತಾನೆ. ಆಮೇಲೆ ಈ ಅನ್ನ ರೂಪ ಅವ್ರಿಗೆ ಅನ್ನ ಅಂದ್ರೆ ಅತೀತಿ ಅವ್ರಿಗೆ ಆ ಒಂದು ಯಾರ್ಯಾರಿಗೆ ಹೇಗೆ ಆಗಿ ಏನು ಬೇಕೋ ಅದನ್ನ ಅನ್ನ ರೂಪವಾಗಿ ತಕೊಂಡು ಹೋಗಲಿಕ್ಕೆ ಇದು ಎರಡನ್ನು ಬಳಸ್ತಾರೆ. ಪ್ರದ್ಯುಮ್ನ ಸಂಕರ್ಷಣ ಒಟ್ಟಿಗೆ ಬಳಸ್ತಾರೆ. ಪ್ರದ್ಯುಮ್ನ ತಕೊಂಡು ಹೋಗಿ ಸಂಕರ್ಷಣ ಎಲ್ಲೆಲ್ಲಿ ಮುಟ್ಟಬೇಕು, ಯಾರ್ಯಾರಿಗೆ ಅಂದ್ರೆ ಪಿತೃದೇವತೆಗಳು ಎಲ್ಲೆಲ್ಲಿ ಇದ್ದಾರೆ, ಯಾರ್ಯಾರಿದ್ದಾರೆ ಅವ್ರಿಗೆ ಇನ್ಚಾರ್ಜ್ ಕೆಳಗಿರ್ತಾರೆ, ಅವ್ರ ಮೂಲಕವಾಗ ಅಲ್ಲಲ್ಲಿ ಮುಟ್ಟುವ ಕೆಲಸವನ್ನ ಮಾಡ್ತಾರೆ, ವಿಭಾಗವನ್ನ ಮಾಡಿ ಕೊಡ್ತಾರೆ ಯಾರ್ಯಾರಿಗೆ ಎಷ್ಟು. ಯಾಕೆಂದ್ರೆ ಅಲ್ಲಿ ಪಾಲು ಇರತ್ತೆ, ನಾವು ಮಾಡಿದ್ದವನಿಗೆ ಒಂದು ಒಂದು ಮೆಷ್. ಅಲ್ಲಿ ಪಿತೃದೇವತೆಗಳು ಇರ್ತಾರೆ, ಪಿತೃದೇವತೆಗಳು ದೇವ ಪಿತೃಗಳು ಇರ್ತಾರೆ. ಅವ್ರಿಗೆ ಪಿತಾಮಹ ಪ್ರಪಿತಾಮಹ ಇವರುಗಳಿಗೆ ಮುಟ್ಟೋದು. ಸೊ ಒಬ್ಬೊಬ್ಬರಿಗೆ ಮೂರು 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 ಅಂತ ಈ ಡಿವಿಷನ್ಸ್ ಇರ್ತವೆ. ಕೊನೆಯದು ಒಂದು ಹತ್ತನೇ 3 3 3 9 10th ನಮ್ಗೆ ಬರುತ್ತೆ. ಸೊ ಮಾಡಿದ್ದವನಿಗೇನು ಒಂದು ಪುಣ್ಯ ಕೊಡ್ತಾರೆ. ಸೊ ಹೀಗೆ ಈ ವಿಭಾಗ ಈ ಡಿವಿಷನ್ಸ್ ಯಾವ ರೂಪದಿಂದ ಮಾಡ್ತಾರೆ? ಸೊ ಸಂಕರ್ಷಣ ರೂಪದಿಂದ ಮಾಡ್ತಾನೆ ವಿವಾಹ ಪ್ರದ್ಯುಮ್ನ ಅನ್ನ ಏನಪ್ಪ ಪತ್ರ. ಇದು ಎರಡು ರೀತಿಯಿಂದಲೂ ಇದಕ್ಕೆ ಅರ್ಥ ಮಾಡ್ತಾರೆ, ಅದು ನೋಡೋಣ, ಅದು ನೆಕ್ಸ್ಟ್ ಕ್ಲಾಸ್ಲಿ ನೋಡೋಣ. ಮಾಡಿಕೊಟ್ಟು ಇದು ಸ್ಥೂಲವಾಗಿ ಮುಗಿಸ್ಬಿಡ್ತೀನಿ. ಪ್ರದ್ಯುಮ್ನ ಸಂಕರ್ಷಣ ವಿಭಾಗ ಮಾಡಿಕೊಟ್ಟು ಉಂಡುಣಿಪ ಉಂಡು ಅವ್ರಿಗೆ ತಾನು ಬಿಕಾಸ್ ಬಿಂಬಕ್ರಿಯೆಯಿಂದ ಅವನೇ ಮಾಡಿ ಅದು ಪ್ರತಿಬಿಂಬವಾಗಿ ಈ ದೇವತೆಗಳ ಮೂಲಕವಾಗಿ ಅವರವರಿಗೆ ಅಲ್ಲಲ್ಲಿ ತೃಪ್ತಿಯನ್ನು ಕೊಟ್ಟು ನಿತ್ಯ ತೃಪ್ತಿಯ ಉಂಡು ಉಣಿಪ ಉಣಿಪ ನಿತ್ಯಾನಂದ ಭೋಜನದಾಯಿ ತುರಿಯ ನಾಲ್ಕನೇ ವಾಸುದೇವ ರೂಪದಿಂದ ಆ ತೃಪ್ತಿಯನ್ನ ಇಲ್ಲಿನೂ ಕೊಡ್ತಾನ. ಮೋಕ್ಷದಲ್ಲಿ ನಿತ್ಯವಾಗಿ ಇದು ದೇವರು ಮಾಡಿಸಿದಾನೆ ಈ ತೀರ ತಿಳ್ಕೊಂಡೆ. ಈ ನಾಲ್ಕು ರೂಪಗಳನ್ನ ತಿಳ್ಕೊಂಡಾಗ ಈ ನಾಲ್ಕು ರೂಪ ಮೂಲಕವಾಗ ದೇವತೆಗಳ ಮೂಲಕವಾಗ ಪಿತೃಗಳಿಗೇನು ದೇವರು ವ್ಯವಸ್ಥೆಯ ಮಾಡಿದ ಈ ವಾಸುದೇವ ರೂಪ ಭಗವಂತ ಅನಿರುದ್ಧ ರೂಪದಿಂದ ಹೀಗೆ ಮಾಡಿಸಿದ್ದ ಅಂತ ತಿಳ್ಕೊಂಡ್ರೆ ನಿತ್ಯಾನಂದ ಮೋಕ್ಷದ ಆನಂದವನ್ನೇ ಕೊಡ್ತಾನೆ. ಸೊ ಒಂದು ಶ್ರಾದ್ದ ಒಂದು ಅಮಾವಾಸ್ಯೆ ಒಂದು ತರ್ಪಣ ಇವ್ರು ಮಾಡುವಾಗ ಇದು ತಿಳ್ಕೊಂಡು ನಾವು ಮಾಡಿದ್ರೆ ಈ ದೇವತೆಗೆ ಇದು ಮೋಕ್ಷ ಫಲವೂ ಆಗುತ್ತೆ. ಇನ್ ಬಿಟ್ವೀನ್ ಪಿತೃಗಳ ಪಿತೃದೇವತೆಗಳ ಇವರ ಅನುಗ್ರಹದಿಂದ ನಮ್ಗೆ ಸಂಸಾರ ನಮ್ಮ ಮಕ್ಕಳು ಈ ಒಂದು ಚಂದಾಗಿ ಆಗತ್ತ, ಈ ಪರಂಪರೆ ಎಲ್ಲ ಚೆನ್ನಾಗಿ ಉಳಿಯುತ್ತ ಅಂತ ಹೇಳ್ತಾರೆ. ಬನ್ನಿ, ಕೃಷ್ಣಾರ್ಪಣಮಸ್ತು. ಇದು ನೆಕ್ಸ್ಟ್ ಇದು ಇಲ್ಲಿ ಇನ್ನು ಕೆಲವು ವಿಷಯಗಳಿದೆ, ಇದು ನೆಕ್ಸ್ಟ್ ಕ್ಲಾಸ್ಲಿ ನೋಡೋಣ. ನಮ್ಮಲ್ಲಿ ಕೃಷ್ಣಾರ್ಪಣಮಸ್ತು.